यदि तम तव भक्तानाम अस्माकं नृहरे हरे तदासु कार्यं कार्यक्य प्रलयर्कायित प्रभ हरिकथामृत सार गुरुगळ करुणदिंदा पणितु पेळुवे परम भगवद् भक्तरिदनादरदि केळुवुदु आदरदि केळुवुदु वर्ण प्रक्रिया संधि पद्य नंबर 10 9th पद्य जीव जीवन सहिसु जीव ಅಣು ಅಂತ ಚಿಂತನೆ ಫಸ್ಟ್ ನಾವು ನೋಡಿದ್ದೀವಿ. ಇದು ಯಾವಾಗ್ಲೂ ನಮ್ಗೆ ಇರಬೇಕಾದ ಚಿಂತನೆ. ಬಿಕಾಸ್ ಇದು ನಮ್ಗೆ ಬಂದ ನಮ್ಗೆ ಅಣು ಅಂಬೋ ಆ ಒಂದು ವೆರಿ ಇನ್ಸಿಗ್ನಿಫಿಕೆಂಟ್ ಒಂದು ರಥ ತಕೊಂಡ್ರೆ ಆ ರಥದಲ್ಲಿ ಒಂದು ಡಾಟ್ ಪೀಠದಲ್ಲಿ ಒಂದು ಡಾಟ್ ಇದ್ರೆ ಅದು ಎಷ್ಟು ಅಷ್ಟೇ ನಾವು. ಬಟ್ ಈ ರಥದಂತೆ ಈ ದೇಹ. ಸೊ ಆ ಒಂದು ಚಿಂತನೆ ಫಸ್ಟ್ ಬೇಕು ಅಂತ ಹೇಳಿ ಅಲ್ಲಿ ಇರುವಂತಹ ರೂಪಗಳು ಅಲ್ಲಿ ಇರುವಂತಹ ಭಗವಂತನ ರೂಪಗಳೆಲ್ಲ ಹೇಳ್ತಾ ಬಂದ್ರು. ಇವಾಗ ಬಿಂಬ 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 ಹೃದಯಾಕಾಶದಲ್ಲಿ ಇರುವಂತ ಆ ಮೂರು ರೂಪಗಳನ್ನ ಮೂರು ಬಿಂಬನಲ್ಲಿ ಇರುವಂತ ಆ ಪ್ರಾದೇಶ ರೂಪವನ್ನ ಹೇಳಿದ್ರು 9th ಪದ್ಯದಲ್ಲಿ. ಐ ಮೀನ್ ಅಗ್ರೇಶನ ಬಗ್ಗೆ ಹೇಳಿದ್ರು. ಅಗ್ರೇಶನನ್ನ ಹೇಳಿ ಆಯ್ತು. ಮತ್ತು ಇತರ ರೂಪಗಳು ಪ್ರಾದೇಶ ರೂಪ ಒಂದು ಬಂತು, ಮೂಲೇಶ ಬಂತು, ಅಗ್ರೇಶ ಬಂತು. ಅಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಈ ಅಗ್ರೇಶ ಅನ್ಲೆಸ್ ಅದರ್ವೈಸ್ ಮೆನ್ಷನ್, ಹೇಗೆ ಗೀತಾ ಅಂದ್ರೆ ಭಗವದ್ಗೀತಾ ಅಂತ ಹೇಳ್ತೀವೋ ಹಾಗೆ ಬಿಂಬ ಅಂದ್ರೆ ಆ ಒಂದು ಅಗ್ರೇಶ ಎಂಬುದನ್ನ ಸ್ಪಷ್ಟೀಕರಣ ಮಾಡಿ ನೆಕ್ಸ್ಟ್ ಪದ್ಯದಲ್ಲಿ ನೆಕ್ಸ್ಟ್ ಈ 10th ಪದ್ಯದಲ್ಲಿ ಇನ್ನೊಂದು ರೂಪ 4 ಅಂತ ಹೇಳಿದ್ರು. ಮೂರು ಹೃದಯದಲ್ಲಿ ಇರುವಂತ ರೂಪಗಳು 3 ರೂಪಗಳಾಯಿತು. ಮತ್ತು ಜೀವದ ಎಂಟೈರ್ ಆಕಾರ ಜೀವದ ಹೃದಯ ಅಲ್ಲಿ ಇರುವಂತ 3 ಆಯ್ತು. ಮತ್ತು ಜೀವದ ಎಂಟೈರ್ ಜೀವದಲ್ಲಿ ವ್ಯಾಪ್ತವಾಗಿರುವಂತ ರೂಪ ಅದು. ಅದಕ್ಕೇನು ಜೀವಾಕಾರ ಅಂತಾನೆ ಹೇಳ್ತೀವಿ, ಅದಕ್ಕೇನು 4 ಕೈಯನ್ನೇ ಕೊಡ್ತೀವಿ. ಜೀವದ ಆಕಾರ ನಾಟ್ ಓನ್ಲಿ ದ ಶೇಪ್ ಬಟ್ ಸೈಸ್ ಅಂತ ಹೇಳೋ ಹಂಗಿಲ್ಲ, ಬಟ್ ಎಂಟೈರ್ ಇದರಲ್ಲಿ ವ್ಯಾಪ್ತವಾಗಿರುವಂತ ವಿಶೇಷದಿಂದ ವ್ಯಾಪ್ತವಾಗಿರುವಂತ ರೂಪ ಅದು ಯಾವುದು ಎಂಬುದನ್ನ ಕ್ಲಾರಿಫೈ ಮಾಡ್ತಾರೆ. ಇದು ಹೇಳುವಾಗ ಹೇಳ್ತಾರೆ, ಪುರುಷ ನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪ ವಿಕರಣನಿಯ ಮಕ ಸೃಷಿ ಕಪನಿಂದಿಯಂಗಳಲ್ಲಿ ತುರಿಯ ನಾಮಕ ವಿಶ್ವತ 12 ಬೆರಳುಳಿದುತ್ತಮಾಂಗದಿ ಎರಡಧಿಕ 70,000 ನಾಡಿಯೊಳಗಿತ್ತು. ನಾಡಿಯೊಳಗಿದ್ದು 70,000 ಎರಡಧಿಕ 72,000 ನಾಡಿಗಳಲ್ಲಿ ಇದ್ದು ಇರುವಂತ ರೂಪ ಹೇಳ್ತಾರೆ. ಇಲ್ಲಿ ಪುರುಷನಾಮಕ ಅಂತ ಹೇಳ್ತಾರೆ. ಈ ಪುರುಷನಾಮಕ ಅಂತ ಬರುವಾಗ ಹೇಳ್ತಾರೆ, ಪುರುಷನಾಮಕ ಅಂದ್ರೆ ಏನು? ಇಲ್ಲಿ ಫಸ್ಟ್ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಪುರುಷನಾಮಕ ಅಂತ ಹೇಳುವ ಮೂಲಕವಾಗಿ ಪುರುಷ ದೇಹದಲ್ಲಿ ಇರುವಂತ ರೂಪ ಅಂತ ಆಗತ್ತಾ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲ, ಜೀವಕ್ಕೆನೆ ನೋ ಮ್ಯಾಟರ್ ವಾಟ್, ಯಾವುದೇ ಜೀವ ಆಗಲಿ ಜೀವಕ್ಕೆನೆ ಪುರುಷ ಅಂತ ಒಂದು ಹೆಸರು ಇದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಗೀತೆಯನ್ನ ಕೋಟ್ ಮಾಡಿ, ದ್ವಾವಿಮೋ ಇಮೆ ಎರಡು ಪುರುಷರುಗಳು ಇಮೇ ಲೋಕ ಈ ಲೋಕದಲ್ಲಿ ದ್ವಾವಿಮೋ ಇಮೇ ಲೋಕ ಅಂತ ಹೇಳುವಾಗ ಎರಡು ಪುರುಷರು ಇದ್ದಾರೆ, ಕ್ಷರ ಪುರುಷ ಅಕ್ಷರ ಪುರುಷ ಅಂತ ಅಲ್ಲಿ ಹೇಳ್ತಾರೆ. ಕ್ಷರ ಅಕ್ಷರ ಪುರುಷ ಅಂತ ಅಲ್ಲಿ ಹೇಳುವಾಗ ಎಲ್ಲ ಸಮಸ್ತ ಜೀವಕ್ಕೆನೂ ಇಟ್ಕೊಂಡಿದ್ದಾರೆ. ಸೊ ಆದ ಕಾರಣದಿಂದ ಪುರುಷ ರೂಪ ಅಂತ ಹೇಳುವಾಗ ಪುರುಷ ರೂಪ ಅಂಬುದು ಎಲ್ಲ ದೇಹದಲ್ಲಿ ಎಲ್ಲಾ ಜೀವರ ಒಳಗೆ ಆ ಜೀವದ ಆಕಾರದಂತೆ ಇರುವಂತ ಜೀವ 4th ಹೇಳಿದಾರಲ್ಲ ಜೀವಾಕಾರ ರೂಪ, ಆ ರೂಪವೇ ಹೊರಗೇನೂ ಇರುತ್ತೆ. ಅಂದ್ರೆ ಸ್ವರೂಪ ದೇಹಾಕಾರವಾದ ಯಾವ ಪುರುಷನಾಮಕ ಭಗವಂತ ಸ್ವರೂಪದ ಆಕಾರದಲ್ಲಿ ಇದ್ದು ಅದಕ್ಕೆ ಅಸ್ತಿತ್ವವನ್ನ ಕೊಡ್ತಾನೋ ಅವನೇ ಉಳಿದ ದೇಹ ನಮಗೆ ಗೊತ್ತು, ಲಿಂಗ ದೇಹ ಅನಿರುದ್ಧ ದೇಹ ಪ್ಲಸ್ ಸ್ಥೂಲ ದೇಹದಲ್ಲಿನೂ ಅವನು ಪುರುಷಾಕಾರದಿಂದಲೇ ಪೂರ್ತಿಯಾಗಿದ್ದಾನೆ. ಇದು ಹೇಗೆ ಅಂತ ಹೇಳುವಾಗ ಪುರುಷಾಕಾರದಿಂದ ಶಾಗಿದ್ದಾನೆ. ಪುರುಷಾಕಾರದಿಂದ ಅಂದ್ರೆ ಈವಾಗ ತಕೊಳ್ಳೋದು ನಮ್ಗೆ ಸ್ವರೂಪ ದೇಹವನ್ನ ಪಾರ್ಕ್ ಮಾಡ್ಬಿಡೋಣ, ಸ್ಥೂಲ ದೇಹ ಚಿಂತನೆ. ಸ್ಥೂಲ ದೇಹದಲ್ಲಿ ಇವನು ಹೇಗಿದ್ದಾನೆ ಅಂತ ಹೇಳಿದ್ರೆ ಸ್ಥೂಲ ದೇಹದಲ್ಲಿ ನಾವು ಹೇಳ್ತೀವಲ್ಲ ಆ ಪುರುಷಾಕಾರದಿಂದ ಕಣ್ಣಲ್ಲಿ ಕಣ್ಣು, ಕಿವಿಯಲ್ಲಿ ಕಿವಿ, ಕೈಯಲ್ಲಿ ಕೈ, ಹೀಗಿಟ್ಟು ಸರ್ವಾಂಗ ಎಲ್ಲ ಅಂಗಗಳಲ್ಲಿನೂ ಅವನು ಇದ್ದಾನೆ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಇವನೇ ಸರ್ವ ವ್ಯಾಪ್ತವಾಗಿ ಹೊರಗೇನೂ ಇದ್ದಾನೆ. ಅದಕ್ಕೆ ಏನರ್ಥ ಅಂತ ಬರುತ್ತೆ ಅಂದ್ರೆ ಈ ಪುರುಷ ಅಂಬೋ ಶಬ್ದದಿಂದಲೇ ಬರುತ್ತೆ ಅಂತ ಹೇಳ್ತಾರೆ. ಪುರುಷ ಅಂಬೋ ಶಬ್ದದಿಂದ ಪುರುಷ ಅಂಬೋ ಶಬ್ದ ಇದು ಅಗೇನ್ ನಮ್ಗೆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪವಾಗೇ ಇದೆ. ಅಂದ್ರೆ
ಪುರುಷ, ಪುರುಷ ಅಂತ ಹೇಳುವಾಗ ಪುರದಲ್ಲಿ ಇರುವನು, ಪುರದಲ್ಲಿ ಇರುವನ ಪುರದಲ್ಲಿ ಇರುವನು ಏನು ಪುರುಷ ಅಂತಾನೆ. ಪುರದಲ್ಲಿ, ಪುರ ಅಂದ್ರೆ ಅಬೋಟ್, ಆ ಒಂದು ಆಕಾರ ವಿಶೇಷ, ಸ್ಥೂಲ ದೇಹ ಅಂಬೋ ಒಂದು ಆಕಾರದಲ್ಲಿ ಇರುವಂತವನು ಪುರುಷ ಆಗ್ತಾನೆ. ಆಮೇಲೆ ಪುರ ಪ್ಲಶ್ ಅದಾಗತ್ತೆ. ಆಮೇಲೆ ಪುರ ಪ್ಲಶ್ಶಾನೆ ಪುರು ಪ್ಲಶ್ ಆಗತ್ತ, ರ ಹೋಗಿ ಊ ಆಗತ್ತೆ, ಸ್ವಲ್ಪ ಶ್ರೇಷ್ಠತ್ವ ಬರುತ್ತೆ. ಅಂದ್ರೆ ಏನು, ಪುರುಷ ಅಂದ್ರೆ ಆ ಎಲ್ಲಾ ದೇಹದಲ್ಲಿನೂ ಆಕಾರ ವಿಶೇಷದಿಂದ ಇರುವಂತ ಭಗವಂತ ವಿಶೇಷವಾಗಿ ಮನುಷ್ಯರಲ್ಲಿ ಇದ್ದಾನೆ. ಅಫ್ಕೋರ್ಸ್ ಮನುಷ್ಯರಲ್ಲಿ ಮಾತ್ರ ಇಲ್ಲ, ಈ ಸಾಧನ ಶರೀರ ಯಾವ ಮನುಷ್ಯರಲ್ಲಿ, ಇವಾಗ ಪುರಶ ಅಂತ ತಗೋವಾಗ ಪುರ ಅಂದ್ರೆ ಆ ಒಂದು ಎಲ್ಲವೂ ಆಗಬಹುದು, ವಿಶೇಷವಾಗ ಪುರ ಅಂಬೋದು ಆ ಒಂದು ಅಬೌಟ್, ಇಟ್ ಸಿಗ್ನಿಫೈಸ್ ಎವ್ರಿಥಿಂಗ್ ಅಂತ ಆಗತ್ತೆ. ನೆಕ್ಸ್ಟ್ ಒಂದು ಹೈಯರ್ ಲೆವೆಲ್, ಅದು ಮನುಷ್ಯರಿಗೆ ಅಂತ ಅನ್ವಯ ಮಾಡಿ ನಾವು ತಕೊಂಡಾಗೆ ಅಲ್ಲಿನೂ ಮನುಷ್ಯರಲ್ಲಿ ಎಲ್ಲರಲ್ಲಿನೂ ಇರುವಂತ ರೀತಿ ಬೇರೆ ಬೇರೆ, ವಿಶೇಷವಾಗಿ ಸಾಧನೆ ಮಾಡುವಂತ ಆ ಜೀವಿ ಶರೀರಗಳಲ್ಲಿ ಇರುವಂತ, ಅದಕ್ಕೆ ಪುರು ಊ ಬಂದ್ಬಿಡುತ್ತೆ, ಪುರು ಪ್ಲಶ ಅಂತ ಹೇಳ್ತಾರೆ. ಆಮೇಲೆ ಪುರು ಪ್ಲಶ ಊ ಅಂತನು, ಅಂದ್ರೆ ಫಸ್ಟ್ ಪುರ ಆಮೇಲೆ ಪುರು, ಪುರು ಅಂತನೂ ಆಗತ್ತೆ. ಪುರು ಪ್ಲಶ ಅಂದ್ರೆ ನಾವು ಸಾಧನೆ ಮಾಡುವಂತ ನಮ್ಮಲ್ಲಿ ಇರುವಂತ ಭಗವಂತ ಮಾತ್ರ ಅಲ್ಲ, ನಮ್ಮಲ್ಲಿ ಇದ್ದು ಸಾಧನೆ ಮಾಡಿಸುವ ದೇವತೆಗಳು. ಸ್ಥೂಲ ದೇಹ ತಗೊಳ್ಳೋಣ, ಸ್ಥೂಲ ದೇಹದಲ್ಲಿ ಇದ್ದು ಅವರು ಒಂದು ಪ್ರಾಕೃತ ದೇಹದಿಂದ, ಯಾಕೆಂದ್ರೆ ಇಲ್ಲಿ ಒಂದು ಪ್ರಮೇಯವನ್ನ ಹೇಳ್ತಾರೆ. ಅಂದ್ರೆ ನಾವು ನಮ್ಗೆ ಜೀವನ ವ್ಯಾಪ್ತಿ ಅಂತ ತಂದಾಗ ಜೀವ ಜೀವನ ಜೀವದ ಪ್ರಕಾಶದಿಂದ ವ್ಯಾಪ್ತಿ ಅಂತ ಹೇಳ್ತೀವಿ. ಜೀವನ ಸ್ವರೂಪ ಅಂದ್ರೆ ಎಲ್ಲವೂ ಜೀವನ ಒಳಗೆ ಇದ್ರೂ ಅದನಿಂದ ಬರುವಂತ ಪ್ರಕಾಶ, ಆ ಪ್ರಕಾಶದಿಂದ ವ್ಯಾಪ್ತವಾಗಿದೆ ಅಂತ ನಾವು ಚಿಂತನೆ ಮಾಡ್ತೀವಿ. ವೇರಸ್ ದೇವತೆಗಳಿಗೆ ಏನೋ ನಾವು ಹೀಗೆ ಎಲ್ಲರಿಗೇನೋ ಪ್ರಕಾಶ ವ್ಯಾಪ್ತಿ ಅಂತ ಹೇಳಿದ್ರು ವಿಶೇಷವಾಗಿ ಒಂದು ಡಿಫರೆನ್ಸ್ ಮಾಡ್ತಾರೆ. ವಿಜಯದಾಸರು ತಮ್ಮ ಸುಳಾದಿಗಳಲ್ಲಿ, ಉಪಾಸನಾ ಭಾಗ ಸುಳಾದಿಗಳಲ್ಲಿ ಮಾಡುವಾಗ ಹೇಳ್ತಾರೆ, ಆ ದೇವತೆಗಳಿಗೂ ಅಂಶತಃ ವ್ಯಾಪ್ತಿ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ಅವರು ಎಲ್ಲಿ ನಮ್ಮ ದೇಹದಲ್ಲಿ ಎಲ್ಲಿ ಇದ್ರನ್ನು ಎಲ್ಲಾ ಒಂದು ಅಂಶದಿಂದ, ಕಣ್ಣು ಕಿವಿ ಮೂಗು ಅಂಬು ಎಲ್ಲಾ, ಅಂದ್ರೆ ನಮ್ಗೆ ಒಂದು ಎಕ್ಸಾಂಪಲ್ ತಕೊಂಡ್ರೆ ನಮ್ಮ ದೇಹ ತಕೊಳ್ಳಿ, ನಮ್ಮ ದೇಹದಲ್ಲಿ ನಾವು ಇರೋದು ಎಲ್ಲಿ ಅಂತ ಹೇಳಿದ್ದಾರೆ. ಒಂದು ಡಾಟ್ ತರ ಒಂದು ಹೃದಯದಲ್ಲಿ ನಾವು ಇದ್ದೀವಿ ಅಂತ. ಮತ್ತು ನಮ್ಮ ಕೈ ತಗೊಳ್ಳಿ, ಕೈ ಬೆರಳು, ಕೈಗೆ ಯಾರೋ ಯಾರೋ ಏನೋ ಒಂದು ಮುಳ್ಳು ಚುಚ್ಚುತ್ತೆ, ಅಲ್ಲಿನೂ ನಮ್ಗೆ ಜೀವ ಇದೆ ಅಂತ ಹೇಳ್ತೀವಿ. ಅಲ್ಲಿ ಇರುವಂತ ನಮ್ಮ ಜೀವ ಕರಚರಣಾದಿಯಿಂದ ಇಲ್ಲ, ಬರೀ ಒಂದು ಜೀವತ್ವ, ಆ ಒಂದು ಬೆಳಕು, ದಟ್ ರೇಸ್ ತರ ಒಂದು ಬೆಳಕು ಮಾತ್ರ ಇದೆ ಹೊರತು ಅಲ್ಲಿ ನಾವು ಕರಚರಣಗಳಿಂದ ಇಲ್ಲ ಅಲ್ಲಿ. ಸೊ ಅದು ಅದು ಮನುಷ್ಯ ನಮ್ಮ ನಿರಂಶ ಜೀವಿಗಳಿಗೆ. ಸಾಂಶ ಜೀವಿಗಳು ಹಾಗಿದ್ದಾರ ನಮ್ಮ ದೇಹದಲ್ಲಿ, ಅಂದ್ರೆ ನಮ್ಮ ದೇಹದಲ್ಲಿ ನಿಮ್ಮ ಕಣ್ಣಲ್ಲಿ ಸೂರ್ಯ ಇರುವಂತವನು ಅವನು ಹೇಗಿದ್ದಾನೆ ಅಂದ್ರೆ ಅವನು ಎಲ್ಲಾ ಸರ್ವಾಂಗ ಸರ್ವ ಲಕ್ಷಣವಾಗಿ ತೇಜೋಮಯ ರೂಪದಿಂದ, ಅಂದ್ರೆ ಅವನು ಬೆಳಕಿನ ರೂಪ ಅಂದ್ರೆ ಅಲ್ಲಿ ಒಂದು ಆಕಾರಗಳ ವಿಶೇಷವೂ ಅವನಿಗೆ ಇದೆ ಅಂತ ಅಂಶತಃ ಅಂತ ಹೇಳ್ತಾರೆ. ಸೊ ಹೀಗೆ ಇಲ್ಲಿ ಬರುವಂತ ಪುರು ಅಂತ ಬಂದಾಗೆ ನಮ್ಮ ದೇಹದಲ್ಲಿ ದೇವತೆಗಳೆಲ್ಲ ಇದ್ದಾರೆ. ಈ ದೇವತೆಗಳ ಪುರ ಅಂದ್ರೆ ತೇಜೋಮಯವಾದ ಪುರನೇ, ತೇಜೋಮಯ ಅಂದ್ರೆ ಅದು ಅದರ ಮಣ್ಣು ನೀರು ಇಲ್ಲ ಅಂತಿಲ್ಲ, ಅದನ್ನ ಅಂಶಗಳು ತುಂಬಾ ಇಟ್ಸ್ ವೆರಿ ಲೆಸ್ ಇರತ್ತೆ. ಪ್ರಧಾನವಾಗಿ ತೇಜಸ್ ಅಂದ್ರೆ ಅಪೃಥ್ವಿ ಅಪ್ಪ ತೇಜಸ್ ಅಂತ ಹೇಳಿದೆ, ಈ ತೇಜದಿಂದ ಪ್ರಡಾಮಿನೆಂಟ್ಲಿ ಆದ ದೇಹ ಅವ್ರಿಗೆ ಇದೆ. ಅದು ದೊಡ್ಡ ಪುರ ಆಗತ್ತೆ, ಅಂದ್ರೆ ಜ್ಞಾನದಿಂದ ಕೂಡಿದ ಪುರ ಆಗತ್ತೆ, ಪುರು ಅಂತ ಬರುತ್ತೆ. ಪುರುಷ ಅಂದ್ರೆ ಅವರಲ್ಲಿನೂ ಈ ಭಗವಂತ, ಅವರ ದೇಹ ಅವರಲ್ಲಿನೂ ಇವನು ಅದೇ ಆಕಾರ ವಿಶೇಷದಿಂದ ಅವರವರ ಸ್ವರೂಪಕ್ಕೆ ಎಂತದ್ದು ಆ ಲಕ್ಷಣದಿಂದ ಪುರು ಆಗಿದ್ದಾನೆ. ಮತ್ತು ಪುರು ಅಂದ್ರೆ ಇಲ್ಲಿ ವಾಯುದೇವರು, ಬ್ರಹ್ಮದೇವರು, ವಾಯುದೇವರು ಅವರಲ್ಲಿ ಅಂದ್ರೆ ಬೇಸಿಕ್ ಆಗ ದೇವತೆಗಳನ್ನು ತಕೊಳ್ಳುವಾಗ ಮುಖ್ಯವಾಗಿ ಪ್ರಾಣದೇವರನ್ನ ಇಟ್ಕೊಳ್ತೀವಿ, ಅವರಿನಿಂದನೇ ಎಲ್ಲಾ ಕೆಲಸವೂ ಆಗತ್ತೆ. ಅವರಲ್ಲಿ ಅವನು ಪುರುಷ ಅಂತ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಅರ್ಥವೂ ಹೇಳ್ತಾರೆ, ಫಸ್ಟ್ ಸಾಧಾರಣವಾದ ದೇಹ ಮತ್ತು ಸಾಧನ ದೇಹ, ಆಮೇಲೆ ಸಾಧನ ದೇಹದಲ್ಲಿ ಇದ್ದು ಸಾಧನೆಗಳನ್ನ ಮಾಡಿಸುವ ದೇವತೆಗಳಾಗುತ್ತೆ. ಆಮೇಲೆ ಪುರೀಶಃ ಬರುತ್ತೆ. ಪುರಿ ಅಂದ್ರೆ ಏನು, ಪುರಿ ಅಂದ್ರೆ ಅಂತಃಪುರ ಅಂತ, ಅಂದ್ರೆ ನಮ್ಮ ಹೃದಯದಲ್ಲಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಈ ಒಂದು ದೇಹ ಪೂರ ವ್ಯಾಪ್ತನಾಗಿ ಪುರುಷನಾಗಿ ಯಾರಿದ್ದಾನೋ ಅವನೇ ನಮ್ಮ ದೇಹ ಹೃದಯದಲ್ಲಿನೂ ಹೃದಯದಲ್ಲಿನೂ ಅವನೇ ಇದ್ದಾನೆ, ಹೃದಯದಲ್ಲಿ ಇದ್ದಾನೆ ಇವನು ಪುರುಷ ಅಂತ ಹೇಳ್ತಾರೆ. ಇದು ಇವನು ಏನು ಮಾಡ್ತಾನಂದ್ರೆ ಈ ರೂಪದಿಂದ ಅವನು ಈ ರೂಪ ಹೇಳುವಾಗ ಇನ್ನೊಂದು ಹೇಳ್ತಾರ, ಏನ್ ಹೇಳ್ತಾರಂದ್ರೆ ಈ ಪುರುಷ ಅಂಬೋ ರೂಪ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲಿಂದ ಬರುತ್ತೆ ಅಂದ್ರೆ ಆ ಒಂದು ನಾವು ಹಿಂದನ ಪದ್ಯದಲ್ಲಿ ನೋಡಿದ್ದೀವಿ, ಏನು ಆ ಒಂದು ಜೀವ, ಆ ಜೀವ ಆ ಒಂದು ಅಗ್ರೇಶ ಅಂತ ನೋಡಿದ್ದೀವಿ. ಈ ಅಗ್ರೇಶ ಅಂಬೋನು ಅಂತರಾತ್ಮ, ಅಂತರಾತ್ಮ ಯಾಕೆ ಅಂದ್ರೆ ಪ್ರೇರಣೆ ಮಾಡುವವನು ಅಂತ ಅಂತರಾತ್ಮ ಅಂಬೋ ರೂಪದಿಂದ ಇದ್ದಾನೆ. ಅಲ್ಲೇನೆ ಅವನು ಅಂತರಾತ್ಮವಾಗಿ ಎಲ್ಲವನ್ನೂ ಪ್ರೇರಣೆ ಮಾಡುತ್ತಾ ನಮ್ಮ ಬಿಂಬ ಇದ್ದಾನೆ. ಅಲ್ಲೇ ಇನ್ನೊಂದು ರೂಪದಲ್ಲಿನೂ ಆತ್ಮ ಅಂಬೋ ರೂಪ, ಆತ್ಮ ಅಂದ್ರೆ ಆತ್ಮ ರೂಪದಿಂದ ಏನು ಮಾಡ್ತಾ, ಆತ್ಮ ಅಂತರಾತ್ಮ, ಆತ್ಮ ರೂಪದಿಂದ ಏನು ಮಾಡ್ತಾನಂದ್ರೆ ಆ ಇರುವಿಕೆ, ದೇವರು ಒಂದೊಂದು ರೂಪದಿಂದ ಒಂದೊಂದು ಕೆಲಸವನ್ನ ಮಾಡ್ತಾನೆ. ಎಕ್ಸಿಸ್ಟೆನ್ಸ್, ಇರ್ಲಕ್ಕೆ ಜಾಗ, ಇರುವಿಕೆ ಎಂಬುದು ಅಸ್ತಿತ್ವವನ್ನ ಕೊಡ್ಲಕ್ಕೆ ಆತ್ಮ ಎಂಬ ರೂಪದಿಂದ ಇದ್ದಾನೆ. ಅಸ್ತಿತ್ವ ಇರುವಿಕೆ ಇದೆ, ಇದ್ರ ಸ್ಥಿತಿ ಅಂತ ಹೇಳ್ತೀವಿ ಎಲ್ಲ, ಸ್ಥಿತಿ ರೂಪ ಒಂದು ಇದ್ರೆ ಅಲ್ಲಿ ಕೆಲಸ ಮಾಡಿ ಪ್ರೇರಕನಾಗಿದ್ದು ಎಲ್ಲದಲ್ಲಿನೂ ಪ್ರೇರಣೆ ಮಾಡುವಂತ ರೂಪ ಅಂತರಾತ್ಮ ಅಂತ ತಗೊಂಡಿದ್ದೀವಿ. ಸೊ ಈ ಅಂತರಾತ್ಮ ಎಂಬುದನ್ನ ನಾವು ಇಲ್ಲಿ ಅಗ್ರೇಶ, ಅವನೇ ನಮ್ಮ ಬಿಂಬ, ಬಿಂಬ ಅಂತ ನಾವು ಅಡ್ಜೆಕ್ಟಿವ್ ಇಲ್ಲದೆ ಸುಮ್ಮನೆ ಬಿಂಬ ಅಂತ ಕರೆದ್ರೆ ಅಂತರಾತ್ಮವನ್ನ ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ಮತ್ತು ಇದು ಆತ್ಮ ಎಂಬ ರೂಪದಿಂದ ಏನಾಯ್ತು ಅಂದ್ರೆ ಈ ಆತ್ಮ ಎಂಬ ರೂಪ ಎಲ್ಲಿಂದ ಇದ, ಎಲ್ಲಿಂದ ಅದಕ್ಕೆ ಈಕ್ವಲ್ ಅಂತ ಎಲ್ಲಿಂದ ಬರುತ್ತಂದ್ರೆ ಶ್ವೇತ ದ್ವೀಪದಲ್ಲಿ ಇರುವಂತ ವಾಸುದೇವ ರೂಪದಿಂದ ಬರುವಂತದ್ದು ಅಂತ ಹೇಳ್ತಾರೆ. ಬೇಸಿಕಲಿ ಆತ್ಮಾಂಬ ರೂಪದಿಂದ ಭಗವಂತ ಇಲ್ಲಿ ಇದ್ದಾನೆ, ಶ್ವೇತ ವಾಸುದೇವ ರೂಪದಿಂದ ಇದ್ದಾನೆ, ಅಂತರಾತ್ಮ ಅಂತ ಅದಕ್ಕೆ ವಿಷ್ಣು ಅಂತ ಕರೀತಾರೆ, ವಿಷ್ಣು ನರಸಿಂಹಾಂಬ ರೂಪದಿಂದ ಇದ್ದಾನೆ ಅಂತ ಹೇಳಿದಿವಲ್ಲ. ಇಲ್ಲಿ ಬರುವಂತ ಆತ್ಮ ಅಂತ ಇರುವಂತ ಈ ರೂಪನೇ ಹೊರಗಡೆ ಆ ಪುರುಷ ಅಂಬ ರೂಪದಲ್ಲಿನ ಅಂದ್ರೆ ಏನಾಗತ್ತೆ, ಈ ಒಳಗೆ ಇರುವಂತ ಈ ಆತ್ಮ ಎಂಬ ರೂಪ ಇಲ್ಲಿ ಸ್ವರೂಪ ದೇಹ ಪೂರವೂ ತುಂಬಿದೆ, ಸ್ವರೂಪ ದೇಹ ಪೂರವೂ ತುಂಬಿ ಆಮೇಲೆ ಬರುವಂತ ಅನಿರುದ್ಧ ದೇಹ ಪೂರವೂ ತುಂಬಿ, ಅನಿರುದ್ಧ ದೇಹದಲ್ಲಿ ಇರುವಂತಹ ಹೃದಯ ಅಲ್ಲಿ ಪೂರವೂ ತುಂಬಿ. ಸೊ ಅಸ್ತಿತ್ವ ಇರುವಿಕೆ ಅಂತ ಇರುತ್ತಲ್ಲ, ಸೊ ಒಂದೊಂದಲೆ ಸ್ವರೂಪ ದೇಹದ ಇರುವಿಕೆ, ಅನಿರುದ್ಧ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಇದು ಎಲ್ಲದಲ್ಲಿನೂ ಒಂದು ಎಕ್ಸಿಸ್ಟೆನ್ಸ್ ಅನ್ನ ಈ ಪುರುಷ ರೂಪದಿಂದ ಕೊಡ್ತಾ ಇದ್ದಾನೆ ದೇವರು. ಅದಕ್ಕೆ ಪುರುಷ ರೂಪ ಅಂತ ಹೇಳ್ತಾರ ಅಂತ ಹೇಳಿ ಆ ನೆಕ್ಸ್ಟ್ ರೂಪವನ್ನ ತಗೊಳ್ತಾರೆ. ಪುರುಷ ಅದು ಇದ್ದು ಇದ್ದಾನೆ, ಒಂದು ಇದ್ದು ಅವನು ಮಾಡುವಂತ ವ್ಯಾಪಾರ ಏನು ಅಂತ ಇಲ್ಲಿ ಹೇಳ್ತಾರೆ. ಪುರುಷ ನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪದಿ, ಅಲ್ಲೇ ಹೇಳಿದ್ದಾರೆ ಪುರುಷ ನಾಮಕ ರೂಪ ಎಲ್ಲಿ ಇದೆ ಅಂದ್ರೆ ದೇಹಾಕಾರದಲ್ಲಿ, ದೇಹದ ಆಕಾರ ದೇಹ ಅಂತ ಇಲ್ಲಿ ಹೇಳೋ ಮೂಲಕವಾಗಿ ಹೇಳ್ತಾರ. ದೇಹಾಕಾರ ಅಂದ್ರೆ ಲಿಂಗ ದೇಹಾಕಾರ, ಸ್ವರೂಪ ದೇಹಾಕಾರ, ಅನಿರುದ್ಧ ದೇಹಾಕಾರ, ಸ್ಥೂಲ ದೇಹ. ಸ್ಥೂಲ ದೇಹಾಕಾರ ಅಂದ್ರೆ ಯಾವುದೇ ಸ್ಥೂಲ ದೇಹ ತಕೊಳ್ಳಲಿ, ನೋ ಮ್ಯಾಟರ್ ವಾಟ್ ಯು ಟೇಕ್, ಎಲ್ಲದಲ್ಲಿನೂ ಅವನು ಪುರುಷ ನಾಮಕ ಭಗವಂತನೇ ಇದ್ದಾನೆ. ಸೊ ಆಯಾ ಆಕಾರವನ್ನ ತಕೊಂಡು ಅವನಿದ್ದಾನೆ. ಆಮೇಲೆ ಅಲ್ಲಿ ಇದ್ದು ಏನು ಮಾಡ್ಬೇಕು, ಮಾಡುವಂತ ವ್ಯಾಪಾರ ಏನು ಮಾಡ್ತಾನೆ ಅಂದ್ರೆ ಕರಣ ನಿಯಾಮಕ ಋಷಿಕಪ ಇಂದ್ರಿಯಗಳಲ್ಲಿ, ಅಂದ್ರೆ ಈ ಒಂದು ಈ ಪುರುಷನಾಮದಿಂದ ಕಣ್ಣಲ್ಲಿ ಎಲ್ಲಾ ಕಡೆನು ಇರುವಿಕೆ ಎಂಬುದು ಇರಲೇಬೇಕು, ಅದಕ್ಕೆ ಪುರುಷನಾಮಕ ಆದ್ರೆ ಇದ್ದು ಮಾಡುವಂತ ಕೆಲಸಗಳು ಅದು ಯಾವ ರೂಪದಿಂದ ಮಾಡ್ತಾನೆ, ಋಷಿಕಪ ಇಂದ್ರಿಯಂಗಳಲ್ಲಿ ಅಂತ ಹೇಳ್ತಾನೆ. ಋಷಿಕೇಶ ಎಂಬುವ ರೂಪದಿಂದ ಇಂದ್ರಿಯಗಳಲ್ಲಿ ಇದ್ದಾನೆ ಅಂತಾಗುತ್ತೆ. ಯಾವ ಇಂದ್ರಿಯಗಳಲ್ಲಿ ಇದ್ದಾನೆ ಅಂದ್ರೆ ತಿರುಗನು ನೀವು ಸ್ವರೂಪ ದೇಹದಿಂದಲೇ ಬರಬೇಕು. ಸ್ವರೂಪ ದೇಹದಲ್ಲಿ ಸ್ವರೂಪೇಂದ್ರಿಯಗಳು ಅಂತ ಅದನ್ನ ನಾವು ಭಿನ್ನವಾಗಿ ಹೇಳೋದಿಲ್ಲ. ಜೀವ ಬೇರೆ ಇಂದ್ರಿಯಗಳು ಬೇರೆ ಅಂತಿಲ್ಲ. ಜೀವ ಸ್ವರೂಪೇಂದ್ರಿಯ ಅಂದ್ರೂ, ಸ್ವರೂಪ ಅಂದ್ರೂ, ಜೀವ ಅಂದ್ರೂ, ಸಾಕ್ಷಿ ಅಂದ್ರೂ, ಇವೆಲ್ಲವೂ ಒಂದನ್ನೇ ಹೇಳುತ್ತೆ. ಬಟ್ ನಮ್ಗೆ ಆ ಒಂದು ವಿಶೇಷದಿಂದ ಇದನ್ನೇ ವಿಶೇಷದಿಂದ ಅಂದ್ರೆ ನಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶೀಕೇಶ ಎಂಬುವ ರೂಪದಿಂದ ಸ್ವರೂಪೇಂದ್ರಿಯಗಳಲ್ಲಿ ಜೀವನ ಸ್ವರೂಪೇಂದ್ರಿಯಗಳಲ್ಲಿ ಭೇದ ಇಲ್ಲ. ಕಣ್ಣೇ ಕೈಯ ಕೆಲಸ ಮಾಡ್ಬೋದು, ಕೈ ಬಾಯಿ ಕೆಲಸ ಮಾಡ್ಬೋದು. ಸೊ ಎಲ್ಲ ಇದೆಗಳು ನಾವು ಒಂದು ವಿಶೇಷಕ್ಕೆ ಹೀಗೆ ಮಾತಾಡ್ತೀವಿ, ಮಿಲ್ಕಿ ಸ್ವೈಟ್ ಅಂತ ಹೇಗೆ ಮಾತಾಡ್ತೀವೋ ಹಾಗೆ ನಾವು ಮಾತಾಡ್ತಾ ಇದ್ದೀವಿ ಹೊರತು ಸ್ವರೂಪೇಂದ್ರಿಯ ಬಂದು ಸರ್ವಥಾ ಅಭೇದ. ಯಾಕೆಂದ್ರೆ ಅದು ಅಪ್ರಾಕೃತ, ಅಪ್ರಾಕೃತವಾದ ಒಂದಲ್ಲಿ ಪಾರ್ಟ್ಸ್ ಡಿವಿಷನ್ ಅಂಬೋದು ಇರೋದಿಲ್ಲ. ಪಾರ್ಟ್ಸ್ ಡಿವಿಷನ್ಸ್ ಇರೋದು ಪ್ರಾಕೃತದಲ್ಲಿ ಇರುತ್ತೆ, ಅಪ್ರಾಕೃತದಲ್ಲಿ ಇಲ್ಲ. ಸೊ ಅಪ್ರಾಕೃತ ಇಸ್ ಒನ್ನಸ್, ಅದಕ್ಕೆ ಇರುತ್ತೆ. ಸೊ ಆ ಸ್ವರೂಪೇಂದ್ರಿಯದಲ್ಲಿ ಋಷಿಕೇಶ ಇಂದ್ರಿಯಗಳನ್ನ ಪ್ರೇರಣೆ ಮಾಡುವಂತ ರೂಪ. ಸೊ ಈ ಅಂತರ್ಯಾಮಿ ರೂಪಕ್ಕೇನೋ ಇದು ಹೇಳ್ತಾರೆ. ಅಂತರ್ಯಾಮಿ ರೂಪ ಅಂತರಾತ್ಮ ಅಂತ ಹೇಳ್ತೀವಿ, ಅಂತರ್ಯಾಮಿ ಅಂತರಾತ್ಮ ಅಂತ ಹೇಳುವಂತ ರೂಪವು ಪ್ರೇರಕ ರೂಪವೇ ಇರುತ್ತೆ. ಸೊ ಇದಕ್ಕೆ ಏನು ವ್ಯತ್ಯಾಸ ಇಲ್ಲಿ ಬರುತ್ತೆ ಅಂದ್ರೆ, ಈ ಸ್ವರೂಪೇಂದ್ರಿಯಗಳು ಸ್ವರೂಪ ಇದು ಎಲ್ಲವೂ ದೇವರು ಸಂಸಾರದಲ್ಲಿ ಚೆಂದಾಗೆ ಕಟ್ಟಿ ಇಟ್ಟು ಬಿಟ್ಟ ಅಂತ ಹೇಳ್ತಾರೆ ಷೋಡಶಿ ಕಾಲಸರು. ಎಲ್ಲವೂ ಅದು ಮುಕ್ತಿಯಲ್ಲಿ ನಮ್ಗೆ ಬರುವಂತದ್ದು. ದೇವರು ಏನು ಮಾಡಿದ್ದಾನೆಂದ್ರೆ, ಋಷಿಕೇಶ ಅಂತ ಬರುವಾಗ ಋಷಿಕೇಶ ಅಂಬವನು ಇಂದ್ರಿಯಗಳನ್ನ ಕೊಟ್ಟವನು ಅಂತ ಬರುತ್ತೆ. ಆ ಇಂದ್ರಿಯಗಳ ಒಡೆಯ ಅನೇಕ ಅರ್ಥಗಳು ಬರುತ್ತೆ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ರೂಪವೇ ಆಗುತ್ತೆ. ಪುರುಷ ರೂಪ ಒಂದು, ಋಷಿಕೇಶ ಅಂಬ ಎರಡು ರೂಪಗಳು ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಅಂದ್ರೆ ನಮ್ಮ ನಾಡಿಗತವಾದ ರೂಪ ಅಂತ ಆಗತ್ತೆ. ನಾಡಿಗತವಾದ ರೂಪ ಅಂದ್ರೆ ನಮ್ಮ ಸ್ವರೂಪದಲ್ಲಿನೂ ಇದೆ ಅಂತನೂ ಆಗತ್ತೆ. ಸೊ ಋಷಿಕೇಶ ಇವನು ಏನು ಮಾಡ್ತಾನಂದ್ರೆ, ಸ್ವರೂಪದಿಂದ ಆ ಪ್ರಕಾಶ ಬರುತ್ತೆ. ನಾವು ಸ್ವರೂಪ ಒಂದು ಒಂದು ದೀಪದಂತೆ ನೀವು ತಕೊಂಡ್ರೆ, ಆ ದೀಪ ಅಂಬೋದು ಒಂದೇ ಕಡೆ ಇರತ್ತೆ. ದೀಪ ಇದನ್ನು ದೀಪದಿಂದ ಬೆಳಕು ಅಂತ ಬರುತ್ತೆ. ಆ ಬೆಳಕು ಹಾಗೇನೆ ಸ್ವರೂಪದಿಂದ ಬಂದ ಬೆಳಕನ್ನ ದೇವ್ರು ಮಾಡ್ತಾನೆ, ಅದನ್ನ ಬೆಳಕನ್ನ ಹೊರಗೆ ತೆಗಿತಾನ ಅವನು. ಆ ಹೊರಗೆ ತೆಗೆಯುವಾಗ ಅದಕ್ಕೆ ಆ ಸ್ವರೂಪೇಂದ್ರಿಯಕ್ಕೆ ಸಾದೃಶ್ಯ ಅಂದ್ರೆ ಇಟ್ ಈಸ್ ಸಿಮಿಲರ್, ಆ ಕ್ವಾಲಿಟೀಸ್ ಅನ್ನ ಅವನು ತೆಗಿತಾನೆ. ತೆಗೆದು ಆ ಒಂದು ಎಲ್ಲೆಲ್ಲಿ ತರಬೇಕು ಅಲ್ಲೆಲ್ಲ ತಂದು ಇಡ್ತಾನೆ. ಸೊ ಋಷಿಕ ಅಂದ್ರೆ ಇಂದ್ರಿಯಗಳ ಸ್ವಾಮಿ, ಇಂದ್ರಿಯಗಳ ಒಡೆಯ, ಇಂದ್ರಿಯಗಳನ್ನ ಪ್ರೇರಣೆ ಮಾಡುವನು, ಸ್ಪೆಸಿಫಿಕ್ ಇಂದ್ರಿಯಗಳನ್ನ ಪ್ರೇರಣೆ ಮಾಡುವವನು ಅಂತಾಗತ್ತೆ. ಸೊ ಹೀಗೆ ಇದನ್ನ ಹೊರಗೆ ಆ ಸ್ವರೂಪದಿಂದ ಹೊರಗೆ ತೆಗಿತಾನವನು. ಈ ಅಂದ್ರೆ ಪ್ರಕಾಶ ಮಾತ್ರ ಹೊರಗೆ ಬರುತ್ತೆ. ಸ್ವರೂಪೇಂದ್ರಿಯಗಳು, ದ ಒರಿಜಿನಲ್ ಸ್ವರೂಪೇಂದ್ರಿಯಗಳು, ಆ ಸ್ವರೂಪ ಎಲ್ಲವೂ ಒಳಗೇನೆ ಇರುತ್ತೆ. ಅದಕ್ಕೆ ಸಾದೃಶ್ಯವಾಗಿ ಅಲ್ಲಿಂದ ಪ್ರಕಾಶ, ಜಸ್ಟ್ ಲೈಕ್ ಎ ಲ್ಯಾಂಪ್, ಪ್ರಕಾಶ ಮಾತ್ರ ಹೊರಗೆ ಬರ್ತಾನೆ, ಹೊರಗೆ ತೆಗೆದು ಅದು ಲಿಂಗದೇಹದಲ್ಲಿ ತರ್ತಾನೆ. ಲಿಂಗದೇಹದಿಂದ ಅನಿರುದ್ಧ ದೇಹ, ಲಿಂಗದೇಹದಿಂದ ಸ್ವರೂಪ ದೇಹದಿಂದ ಹೊರಗೆ ಬರುವಾಗ, ಸ್ವರೂಪ ದೇಹದಿಂದ ಬರುವಾಗ ಆ ಜೀವ ಆ ಪ್ರಕಾಶ ಬರುತ್ತಲ್ಲ, ಆ ಪ್ರಕಾಶದಲ್ಲಿ ಸ್ವರೂಪೇಂದ್ರದಿಂದ ಬರುವಂತಹ ಆ ಪ್ರಕಾಶದಲ್ಲಿ ಮುಖ್ಯ ಪ್ರಾಣರ ಎಲ್ಲ ರೂಪ, ಲಕ್ಷ್ಮೀನಾರಾಯಣ ಇದೆ, ಮುಖ್ಯ ಪ್ರಾಣರ ರೂಪಗಳು ಅಲ್ಲಿ ಪೂರ್ತಿಯಾಗಿ ತುಂಬಿ ಇಟ್ ಕಂಟ್ರೋಲ್ಸ್ ಇಟ್. ಸೊ ಅವರ ಮೂಲಕವಾಗಿ ದೇವರು ಈ ಒಂದು ಜೀವನನ್ನ ನೇಮನ ಮಾಡುತ್ತಾನೆ. ಸೊ ಇದು ಹೊರಗೆ ಬರುವಾಗ ತಿರ್ಗಾ ಲಿಂಗದೇಹ, ಅನಿರುದ್ಧ ದೇಹ ಬರುವಾಗ ಅಲ್ಲಿ ದೇವತೆಗಳನ್ನ ಇಟ್ಟು ಅವರ ಮೂಲಕವಾಗ ಈ ಸ್ಥೂಲ ದೇಹದಲ್ಲಿ ಯಾವತ್ತಿಂದ್ರಿ ಆಯಾ ಇಂದ್ರಿಯಗಳಲ್ಲಿ ಇದ್ದು ಆಯಾ ಕೆಲಸಗಳನ್ನ ದೇವರು ಮಾಡ್ತಾನೆ. ಅದಕ್ಕೆ ಇವನನ್ನ ಋಷಿಕೇಶ ಅಂತನ ಕರೀತಾರೆ. ಋಷಿಕೇಶ ಅಂತ ಹೇಳುವಾಗ ಋಷಿಕ ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳಲ್ಲಿ ಇದ್ದು ಆ ಸುಖವನ್ನ ಕೊಡ್ತಾನ ಅಂತ ಒಂದು ಆಗತ್ತೆ. ಇನ್ನೊಂದು ಇದು ಹೇಳತ್ತಲ್ಲ ಧ್ರುವನ ಕಥೆಯಲ್ಲಿ ಬರುವಂತೆ ನಮಗೆ ಪ್ರೇರಕನಾಗಿದ್ದಾನೆ ಅಂತ ವಿ ಡೋಂಟ್ ಇವನ್ ರಿಯಲೈಸ್ ಇಟ್, ಬಟ್ ದೇವರು ಹಿ ಗಿವ್ಸ್ ಮೆನಿ ಟೈಮ್ಸ್ ನಮ್ಗೆ ಹೇಳಬೇಕು ಅಂತ ಏನೋ ಇರತ್ತ, ಮಾತು ಅಂಬೋದೇ ಹೊರಗೆ ಬರೋದಿಲ್ಲ. ಯು ಗೆ ಯು ರಿಯಲಿ ಗೋ ಬ್ಲ್ಯಾಂಕ್. ಸೊ ಆವಾಗ ನಮ್ಗೆ ಗೊತ್ತಾಗತ್ತೆ ನಮ್ಮ ಕೈಯಲ್ಲಿಲ್ಲ, ದೇವರೇ ಈ ಇಂದ್ರಿಯವನ್ನ ಪ್ರೇರಣೆ ಮಾಡ್. ಧ್ರುವನ ಕಥೆ ಬರುತ್ತೆ, ಧ್ರುವ ಕಥೆಯಿಂದ ನಾವು ತಿಳ್ಕೊಳ್ತೀವಿ. ಸೊ ಹಾಗೆ ಆ ಪ್ರೇರಕವನ್ನ ಮಾಡ್ತಾನೆ. ಇದೇ ಕಠೋಪನಿಷತ್ಲಿ ಕೇನೋಪನಿಷತ್ಲಿ ಬರುವಾಗನೂ ಯಾರು ಪ್ರೇರಣೆ ಮಾಡ್ತಾನೆ ಅಂತ ಕೇಳ್ತಾ ಹೋಗ್ತಾನೆ. ರುದ್ರದೇವರಿಗೆ ಗೊತ್ತು, ರುದ್ರದೇವರು ಅಲ್ಲಿ ಹೇಳೋದು ಮನಸ್ಸು ಪ್ರೇರಣೆ ಮಾಡುತ್ತ, ಮನಸ್ಸಿನ ಅಭಿಮಾನಿ ರುದ್ರದೇವರು ಪ್ರೇರಣೆ ಮಾಡ್ತಾರ ಅಂದ್ರೆ ಇಲ್ಲ, ಅವ್ರು ಬ್ರಹ್ಮನತ್ತ ಹೋಗಿ ಕೇಳ್ತಾ, ಬ್ರಹ್ಮ ಹೇಳ್ತಾನೆ ನಾನು ಪ್ರೇರಕ ಅಲ್ಲ, ನಾರಾಯಣನೇ ಋಷಿಕೇಶನೇ ಪ್ರೇರಕ ಅಂತ ಪ್ರೇರಕ ಶಕ್ತಿಯನ್ನ ಭಗವಂತನಲ್ಲಿ ಇರ್ತಾರೆ, ಅದು ಋಷಿಕ. ಆಮೇಲೆ ಅಲ್ಲಿ ಭಗವಂತ ಏನು ಮಾಡ್ತಾನೆ, ಹೇಗೆ ನಮ್ಗೆ ಭೋಗ ಕೊಡ್ತಾನೆ ಋಷಿಕೇಶ ಅಂತ, ಅದಕ್ಕೇನೋ ಋಷಿಕೇಶ ಅಂದ್ರೆ ಇದರಲ್ಲಿ ತಿಳ್ಕೊಳ್ಬೇಕಾದ ವಿಷಯಗಳು ಈ ಸ್ವರೂಪದಿಂದ ಹೊರಗೆ ಬಂದು ದೇವರು ಇದೆಲ್ಲ ಮಾಡಿ ಕೊಟ್ಟಿದ್ದಾನೆ, ಯಾವುದು ನಮ್ಮದಲ್ಲ. ಸೊ ಈ ಇಂದ್ರಿಯಗಳ ಒಡೆಯ ಅಂದ್ರೆ ಈ ಒಂದು ಅಣುವಷ್ಟು ಇರುವಂತ ಈ ಒಂದು ಜೀವಕ್ಕೆ ಇಷ್ಟು ಇಂದ್ರಿಯಗಳು, ಇಷ್ಟು ಶಕ್ತಿ ಸಾಮರ್ಥ್ಯ ಎಲ್ಲವೂ ಎಲ್ಲವೂ ಅವನೇ ಕೊಟ್ಟದ್ದು ಅಂಬುದಾಗತ್ತೆ. ಮತ್ತು ಅದು ಮಾತ್ರ ಅಲ್ಲ, ಅವನು ಲಕ್ಷ್ಮೀ ಲಕ್ಷ್ಮೀ ವಾಯು ಅಂದ್ರೆ ಋಷಿಕ ಅಂದ್ರ ಹರ್ಷ, ಹರ್ಷವನ್ನ, ಹರ್ಷ ತೃಪ್ತಿ ಸುಖ ಮುಂತಾದವನ್ನ ಕೊಡ್ತಾನಂತ. ಅಂತ ಕೊಡ್ತಾನಂದ್ರೆ ಇಹದಲ್ಲಿನೂ ನಮ್ಗೆ ಕೊಡ್ತಾನೆ, ಪರದಲ್ಲಿ ಮುಖ್ಯವಾಗಿ ಅವನು ಕೊಡ್ತಾನಂತ ಹೇಳ್ತಾರೆ. ಸೊ ಅದು ಮಾತ್ರ ಅಲ್ಲ, ಅದನ್ನ ಪ್ರೇರಣೆ ಮಾಡುವ ಋಷಿ ಕೇಶ. ಕೇಶ ಅಂತ ಬರ ಕ ಕ ಅಂದ್ರ ಸುಖವನ್ನ, ಇ ಅಂದ್ರ ಲಕ್ಷ್ಮಿ, ಕ ಅಂದ್ರ ಬ್ರಹ್ಮ ಮತ್ತು ಚತುರ್ ಕ, ಈಶಾ ಅಂದ್ರ ರುದ್ರದೇವರು. ಇವರು ಮೂರು ಜನಕ್ಕೆ ಲಕ್ಷ್ಮಿಯನ್ನ ಆರಂಭ ಮಾಡಿ ಲಕ್ಷ್ಮಿ ಬ್ರಹ್ಮ ಮತ್ತು ರುದ್ರ ಇವರುಗಳಿಗೇನು ಅವನು ಸುಖವನ್ನ ಕೊಡ್ತಾನೆ, ಹರ್ಷವನ್ನ ಕೊಡ್ತಾನೆ ಅಂತನು ಋಷಿಕೇಶ ಅಂತನು ಹೇಳ್ತಾ. ಸೊ ಹೀಗೆ ಇಂದ್ರಿಯಗಳಲ್ಲಿ ಇದ್ದು ವಿಶೇಷಪ ಇಂದ್ರಿಯಗಳಲ್ಲಿ, ಸೊ ಇಂದ್ರಿಯಗಳಲ್ಲಿ ಇದ್ದ. ಸೊ ಇದರಿಂದ ನಮ್ಗೆ ಏನು, ಇಂದ್ರಿಯಗಳಲ್ಲಿ ಅವನ ನಿಯಾಮಕ ಅಂದ್ರೆ ಏನ್ ಅರ್ಥ ಆಗತ್ತೆ ಅಂದ್ರೆ ಅವನು ಏನು ಮಾಡಬೇಕು ಎಂಬ ಪ್ರಾರ್ಥನೆ ನಮ್ಗೆ. ಸೊ ಇವಾಗ ಈ ಇಂದ್ರಿಯಗಳು ಪುರುಷ ನಾಮಕನು ಹಾಗೆ ತಗೊಳ್ಳಿ. ಪುರುಷ ಅಂದ್ರೆ ಸುಖವನ್ನ ಕೊಡ್ರ, ಪೂರ್ಣ ಸುಖವನ್ನ ಕೊಡ್ತಾನೆ ಎಂಬ ಪುರುಷ ನಮ್ಮಲ್ಲಿ ಇದ್ದು ನಮ್ಗೆ ಅದು ನೋಡೋಣ. ಸೊ ಇಲ್ಲಿ ಋಷಿಕೇಶ ಅಂತ ಬಂದ್ರೆ ಅವನು ಏನು ಮಾಡ್ತಾನೆ, ಇಂದ್ರಿಯದಲ್ಲಿ ಇದ್ದು ನಮ್ಗೆ ಏನು ಮಾಡ್ತಾನಂದ್ರೆ, ನಾವು ಸಜ್ಜನರು ನಾವು ನಮ್ಮ ಸ್ವರೂಪೇಂದ್ರಿಯಗಳು ಅದು ಜ್ಞಾನ ಆನಂದದಿಂದ ಕೂಡಿರುವುದಾಗಿದೆ. ಅಲ್ಲಿಂದ ಬಂದ ಈ ಒಂದು ಇವಾಗಿರುವಂತ ಈ ಇಂದ್ರಿಯಗಳೆಲ್ಲ ಇದಲ್ಲ, ಅದು ಯಾವುದು ಇಲ್ಲ. ಯಾವ ಎಲ್ಲ ಇಂದ್ರಿಯಗಳು ಹೊರಗಿನ ವಿಷಯ ಬಗ್ಗೆನೇ ಓಡ್ತಾ ಇರುತ್ತೆ. ಸೊ ಇಲ್ಲಿ ಋಷಿಕೇಶ ಅಂತ ಪ್ರಾರ್ಥನೆ, ಋಷಿಕೇಶ ಅಂದ್ರೆ ಋಷಿಕೇಶ ಅಂತ ದೇವರ ರೂಪ. ಸ್ಪೆಸಿಫಿಕ್ ಆಗ ಒಂದೊಂದೊಂದೊಂದು ಚಿಂತನೆ ಮಾಡ್ತಾ ಬರ್ಬೋದು. ಕಣ್ಣು ಅಂತ ಒಂದು ಇಂದ್ರಿಯ ತಗೊಳ್ಳಿ, ಮನಸ್ಸು ಫಸ್ಟ್ ತಗೊಳ್ಳಿ, ಮನಸ್ಸು ರುದ್ರದೇವರು ಹೀಗೆ ತಗೊಳ್ಳಿ. ಆಮೇಲೆ ಒಂದು ಕಣ್ಣು ನೋಡಿದ್ರೆ ಕಣ್ಣು, ಅಥವಾ ಕಿವಿ ನೋಡಿದ್ರೆ ಕಿವಿ ಅಂತ ಒಂದು ಶ್ರವಣೇಂದ್ರಿಯ ಇದೆ. ಈ ಶ್ರವಣೇಂದ್ರಿಯ ನಮಗೆ ಹೊರಗಿನದ್ದೇ ಕೊಡ್ತಾ ಇದೆ. ಬಟ್ ಇಲ್ಲಿ ಪ್ರಾರ್ಥನೆ ಮಾಡಿ ಆ ಸ್ವರೂಪೇಂದ್ರಿಯದಿಂದ ಎಲ್ಲವೂ ಬಂದಿದಲ್ಲ, ಈ ಸ್ವರೂಪೇಂದ್ರಿಯ ಹೇಗೆ ನನಗೆ ಸುಖವನ್ನ ದೇವರನ್ನ ತಿಳಿಸಿ ಸುಖವನ್ನ ಕೊಡ್ತಾ ಇದೆಯೋ ಆ ರೂಪ ಅದು ನನ್ನಲ್ಲಿ ಇವಾಗ ಈ ಒಂದು ಶರೀರದಲ್ಲಿ ಇರುವಂತ ಸ್ಥೂಲ ಇಂದ್ರಿಯದಲ್ಲಿ ವ್ಯಕ್ತ ಆಗಬೇಕು. ಅದೇ ಸಾಧನೆ ಅಂತ ಹೇಳೋದು. ಒಂದೊಂದು ಕರೆಸ್ಪಾಂಡಿಂಗ್ ಆಗ ಒಂದು ಇವಂತ ಪ್ರವೇಶ ಮಮ್ಮ ಮಾಜೆ ಮಾಮ ಅಂತ ಹೇಳುವಾಗ ಅದೇ ಒಳಗೆ ಏನು ಮಾಡುತ್ತೆ, ಒಳಗೆ ಏನು ಮಾಡುತ್ತೆ ಇಂದ್ರಿಯಗಳು, ದೇವರ ಆ ನಾಲಿಗೆ ದೇವರನ್ನೇ ಹೊಗಳುತ್ತಾ ಇರುತ್ತೆ, ಕಿವಿ ದೇವರ ಬಗ್ಗೆನೇ ಕೇಳೋದಲ್ಲಿ ಇರುತ್ತೆ, ಮನಸ್ಸು ದೇವರ ಬಗ್ಗೆನೇ ಇದೆ. ಸೊ ಅದೇ ನಮ್ಗೆ ಹೊರಗೆ ಅಭಿವ್ಯಕ್ತ ಹೇಗೆ ಆಗಬೇಕು ಅಂದ್ರೆ ಈವಾಗ ನೋಡುವಂತ ಪ್ರತಿ ಪದಾರ್ಥ, ಪ್ರತಿ ಮಾತು, ಪ್ರತಿ ಕೇಳೋದು ಮಾತಾಡೋದು ನಾವು ಲೌಕಿಕವೇ ಎಲ್ಲವೂ ಮಾಡ್ತಾ ಇದ್ರು ಅಲ್ಲಿ ಆ ಭಗವಂತನ ಋಷಿಕೇಶನ ನೆನಪು ಬರುವಂತೆ ಅದನ್ನ ಮಾಡಬೇಕು ಅಂತ ಪ್ರಾರ್ಥನೆ. ಅದಕ್ಕೆ ದಾಸರು ಈ ಪದವನ್ನ ಇಟ್ಟಿರ್ತಾರೆ. ನಮಗೆ ಅದು ಹಾಗೆ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ಪದವನ್ನ ನಾವು ಹೇಳಿದಾಗೆ ದಾಸರು ಈ ಪದವನ್ನ ಯಾರು ಹೇಳ್ತಾರೋ ಅವ್ರಿಗೆ ಈ ಶಕ್ತಿ ಈ ಸ್ಥೂಲ ದೇಹದಲ್ಲಿ ಇದ್ದು ನೀನು ಅಭಿವ್ಯಕ್ತ ಮಾಡು ಎಂಬ ಪ್ರಾರ್ಥನೆ. ಸೊ ಪುರುಷ ನಾಮಕ ಸರ್ವ ಜೀವರೊಳಲ್ಲಿರುವ ದೇಹಾಕಾರೂಪದಿ ಕರಣ ನಿಯಾಮಕ ನಿಯಾಮಕ ಅಂತ, ಅದಕ್ಕೆ ನಿಯಾಮಕ ಅಂತ, ಅದು ಜಸ್ಟ್ ಮಾತ್ರೆಗಳಿಗೆ ಮಾತ್ರ ನಿಯಾಮಕ ಅವನೇ ಮಾಡುತ್ತಾನ ಅಂಬೋದು. ಹಿ ಅಲೋನ್ ಡಸ್ ದಟ್ ನಿಯಾಮಕ ಋಷಿಕಪ ಇಂದ್ರಿಯಗಳಲ್ಲಿ, ಇಂದ್ರಿಯ ಮೂಲಕವಾಗಿ ನಮ್ಗೆ ಆಗಬೇಕು. ಇಂದ್ರಿಯಗಳಲ್ಲಿ ಯಾವಾಗ್ಲೂ ಉಪನಿಷತ್ ವೇದಗಳಲ್ಲಿ ಇಂದ್ರಿಯಗಳು ಅಂತ ಹೇಳುವಾಗ ದೇವತೆಗಳನ್ನ ಹೇಳೋದದು, ವಿಷಯಗಳು ಅಂತ ಬಂದಾಗ ಅದು ಯಾವತ್ತು ದೈತ್ಯವನ್ನ ದೈತ್ಯರು ವಿಷಯ ಕಡೆ ನಮ್ಮ ಸೆಳೆಯೋದು ಯಾವ್ದ್ಯಾವ್ದು ಇದೆಯೋ ಅದು ಎಲ್ಲವೂ ದೈತ್ಯ ಅಂದ್ರೆ ಆ ಒಂದು ಸಾತ್ಯ ಮೋಕ್ಷಕ್ಕೆ ವಿರೋಧಿಗಳಾದವುದು ಅಂತ ವಿಷಯಕ್ಕೆ ಇಂದ್ರಿಯಗಳಲ್ಲಿ ಋಷಿಕಪ. ಸೊ ಇಂದ್ರಿಯಗಳಲ್ಲಿ ಆಮೇಲೆ ತುರಿಯ ನಾಮಕ, ಇವಾಗ ಏನ್ ಹೇಳ್ತಾ ಇದ್ದಾರೆ ಈ ದೇಹದಲ್ಲಿ ಪುರುಷ ರೂಪದಿಂದ ಕಣ್ಣು ಕಿವಿ ಎಲ್ಲದಲ್ಲೇನು ಇದ್ದಾನೆ ಅಂತ ಒಂದು ಹೇಳ್ಬಿಟ್ಟು ಇದೆಲ್ಲ ಸೇರಿದ್ರೆ ಒಂದು ಆಕಾರ ವಿಶೇಷ ಬರುತ್ತೆ. ಅಲ್ಲಿ ನಿಯಮನ ಮಾಡುವಂತ ಋಷಿಕೇಶ ಅಂತ ಹೇಳ್ಬಿಟ್ಟು ಅದು ಮಾತ್ರ ಅಲ್ಲ, ಈ ಇಂದ್ರಿಯದಿಂದ ನಮ್ಗೆ ಆಗುವಂತ ಪ್ರಯೋಜನ ಏನು, ಅದು ಒಳಗೆ ದೇವರನ್ನ ತೋರಿಸಿದ್ರೆ ಎಲ್ಲಿ ಏನಾಗತ್ತೆ ಅಂದ್ರೆ ನಮ್ಗೆ ಮುಕ್ತಿ ಸಿಕ್ಕತ್ತೆ. ಸೊ ಮೋಕ್ಷ ಪ್ರದಾಯಕ ಎಲ್ಲಿ ನಿಂತಿದ್ದಾನೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ತುರಿಯ ನಾಮಕ ನಾಲ್ಕನೇ ನಾಮ, ವಿಶ್ವತೇಜ ಪ್ರಾಜ್ಞ ತುರಿಯ ನಾಲ್ಕನೇದು ಅಂದ್ರೆ ಇಲ್ಲಿ ವಾಸುದೇವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತುರಿಯ ನಾಮಕ ನಾವು ಬಂದು ಪಾಪ ಪುರುಷ ವಿಸರ್ಜನೆ ಆದ ಮೇಲೆ ಪುಣ್ಯ ಪುರುಷ ಸ್ಥಾಪನೆ ಬಂಬೀಜದಿಂದ ನಮ್ಮನ್ನ ಅಮೃತ ವೃಷ್ಟಿಯಿಂದ ನಮ್ಮನ್ನ ಪವಿತ್ರ ಮಾಡಿಕೊಳ್ತೀವೋ ಆ ಉತ್ತಮಾಂಗದಲ್ಲಿ, ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಇವನು ಎಲ್ಲಿ ಇದ್ದಾನಂದ್ರೆ ತುರಿಯ ನಾಮಕ, ನಮ್ಮ ದೇಹದಿಂದ ನಮ್ಮ ದೇಹದಲ್ಲಿ ವಿಶ್ವ ಎಲ್ಲಿ ಇದ್ದಾನ ನಮ್ಗೆ ಗೊತ್ತು. ವಿಶ್ವ ಕಣ್ಣಲ್ಲಿ ಇರುವಂತ ಜಾಗೃತ ಅವಸ್ಥೆಯನ್ನ ಕೊಡ್ತಾ ನಮ್ಮ ಕಣ್ಣಲ್ಲಿ ಇರುವಂತ ದಕ್ಷಿಣ ಅಕ್ಷಿ ರೈಟ್ ಐ ಅಲ್ಲಿ ಇರುವಂತ ರೂಪ ವಿಶ್ವ. ವಿಶ್ವ ಒಂದೊಂದು ಒಂದೊಂದು 12 inches ಒಂದು ಒಂದು ತುರಿಯನ ವಿಶ್ವ 12 inches ಅಂದ್ರೆ ಆ ವಿಶ್ವ ಕಣ್ಣಲ್ಲಿ ಇದಾನಲ್ಲ ಅದನ್ನ ಒತ್ತಿ ಅಲ್ಲಿಂದ ಕೈಯನ್ನ ನಾವು ಚಾಚಿದಾಗ ದಟ್ ಬಿಕಮ್ಸ್ ಲೈಕ್ 12 inches ಆಗತ್ತ. ಅದನ್ನ ಹೇಳ್ತಾರೆ ತುರಿಯ ನಾಮಕ ವಿಶ್ವ. ಅವನು ತುರಿಯ ನಾಮಕ ವಿಶ್ವ ಅಂದ್ರೆ ತುರಿಯ ನಾಮಕ ವಿಶ್ವ ಅಂತ ಇರ್ತಲ್ಲ, ವಿಶ್ವ ಎಲ್ಲಿ ಇದ್ದಾನಲ್ಲ ತುರಿಯ ನಾಮಕ ಎಲ್ಲಿ ಇದ್ದಾನೆ ತುರಿಯ ನಾಮಕ ವಿಶ್ವತ 12 ಬೆರರುಳಿದ ಉತ್ತಮ ಅಂಗದ. ಉತ್ತಮ ಅಂಗ ಅಂದ್ರೆ ತಲೆ, ತಲೆಯಿಂದ ಆ ಒಂದು ಕಣ್ಣು ಕಣ್ಣಿನ ಭ್ರೂಮಧ್ಯದಿಂದ 12 ಅಂಗುಲ ಮೇಲಕ್ಕೆ ಅಷ್ಟು ತನಕ ಆ ಒಂದು ಅವನ ವ್ಯಾಪ್ತಿ, ಆ ತುರಿಯ ನಾಮಕ ವಾಸುದೇವನ ವ್ಯಾಪ್ತಿ. ಆ ವಿಶ್ವನೇ ಅಲ್ಲಿ ತುರಿಯ ನಾಮಕನಾಗಿ ಅವನು ಇದ್ದಾನೆ ಅಂತ ಹೇಳ್ತಾರೆ. ಬಿಕಾಸ್ ನಮ್ಗೆ ವಿಶ್ವ ತೈಸ ಪ್ರಾಜ್ಞ ತುರಿಯ ಬರುತ್ತಲ್ಲ, ಆ ತುರಿಯ ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ತುರಿಯ ನಾಮಕ ವಿಶ್ವತ 12 ಬೆರರುಳಿದ ಉತ್ತಮ ಅಂಗದಲ್ಲಿ ಅಲ್ಲಿ ಅವನು ವ್ಯಾಪ್ತನಾಗಿ ಇದ್ದಾನೆ. ಅವನು ಅವನು ಮೋಕ್ಷ ಪ್ರದಾಯಕ, ಮೋಕ್ಷವನ್ನ ಕೊಡುವವನು ಅವನು ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಮಾಂಗದಿ. ಅಲ್ಲಿ ಮಾತ್ರ ಅಲ್ಲ 70,000 ನಾಡಿಯೊಳಗಿತ್ತು, ಅಲ್ಲಿ ಮಾತ್ರ ಇಲ್ಲ, ಆ ಕಣ್ಣಿಗೆ ಕಾಣದೆ ಅಂದ್ರೆ ಅಲ್ಲಿಂದ ವಾಸುದೇವನ ಆ ಪಾದದಿಂದ ನಾವು ಅಮೃತ ವೃಷ್ಟಿಯನ್ನ ಸುರಿಸಿಕೊಳ್ಳುವಾಗ ಆ ಪಾದದಿಂದ ಅಮೃತ ಬೆಳತ್ತ ಅಂತ ಹೇಳ್ತಿಲ್ಲ, ಅಲ್ಲಿ ಅವನ ಚಿಂತನೆ ನಾವು ತಂದಾಗ ಮೋಕ್ಷ ಪ್ರದಾಯಕ ವಾಸುದೇವ ತುರಿಯ ನಾಮಕ ವಾಸುದೇವನನ್ನ ಚಿಂತನೆ ನಾವು ಅಲ್ಲಿ ಮಾಡಿದಾಗೆ ಅಲ್ಲಿಂದ ಬರುವಂತ ಅಮೃತ ವೃಷ್ಟಿ ನಮ್ಮ ಎಲ್ಲ ಬ್ರಹ್ಮರಂಧ್ರ ಮೂಲಕವಾಗ ಎಲ್ಲ ನಮ್ಮ ಅಂಗಾಂಗಗಳಲ್ಲಿ, ಅದು ಹೇಗೆ ಹೋಗುತ್ತೆ ಅಂಗಾಂಗಗಳಲ್ಲಿ ಹೋಗಬೇಕು ಅಂದ್ರೆ ಅದು ಹೇಗೆ ಅಂದ್ರೆ ನಾಡಿದ್ವಾರನೇ ಹೋಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ 72,000 ನಾಡಿಯೊಳಗಿದೆ. ಈ 72,000 ನಾಡಿಯೊಳಗೇನೋ ಇವ ಇದ್ದಾನೆ, ಭಗವಂತ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಅಂಬೋಲಿ ಕೃಷ್ಣಾರ್ಪಣಮಸ್ತು.